ಸ್ತ್ರೀ. ಅರ್ಜುನನು ಭಗವದ್ಗೀತೆಯಲ್ಲಿ ಹೇಳುತ್ತಾನೆ, ಅಧರ್ಮಾಭಿಭವಾತ್ ಕೃಷ್ಣ ಪ್ರದುಷ್ಯಂತಿ ಕುಲಸ್ತ್ರೀಯ ಸ್ತ್ರೀಷು ದುಷ್ಟಾಸು ವಾರ್ಷ್ಣೇಯ ಜಾಯತೆ ವರ್ಣಸಂಕರ. ಒಂದು ಕುಲದಲ್ಲಿ ಅಧರ್ಮವು ಪ್ರಧಾನವಾಗಿದ್ದರೆ, ಹೇ ಕೃಷ್ಣನೇ, ಕುಲದ ಸ್ತ್ರೀಯರು ಕೆಟ್ಟು ಹೋಗುತ್ತಾರೆ. ಅಂತಹ ಕೆಟ್ಟ ಸ್ತ್ರೀಯರಿಂದ ಬೇಡದಿರುವ ಸಂತಾನವು ಸೃಷ್ಟಿಯಾಗುತ್ತದೆ. ಈ ರೀತಿಯಲ್ಲಿ ಅರ್ಜುನನು ಹೇಳುತ್ತಾನೆ. ಇದೊಂದು ತುಂಬ ಮುಖ್ಯವಾದ ವಿಷಯ. ಒಂದು ಒಳ್ಳೆ ಸಮಾಜವು ಇಲ್ಲದೆ ಹೇಗೆ ಶಾಂತಿ ಸೌಭಾಗ್ಯಗಳು ಸಿಗಲು ಸಾಧ್ಯ? ಧರ್ಮವನ್ನು ಆಚರಿಸುವವರು, ನಾಗರಿಕತೆಯುಳ್ಳವರು, ನೀತಿ ನಿಯಮಗಳನ್ನು ಆಚರಿಸುವವರು ಇಲ್ಲದೇ ಇದ್ದರೆ ಹೇಗೆ ಸಮಾಜವು ಶಾಂತಿ ನೆಮ್ಮದಿಯಿಂದ ಇರಲು ಸಾಧ್ಯ? ಇದು ಸಾಧ್ಯವೇ ಇಲ್ಲ. ಆದ್ದರಿಂದಲೇ ಇಡೀ ವೈದಿಕ ವ್ಯವಸ್ಥೆಯು ಇರುವುದರ ಕಾರಣವೇ ಒಂದು ಒಳ್ಳೆಯ ಸಮಾಜವನ್ನು ಉಂಟು ಮಾಡುವುದಕ್ಕೆ, ಒಂದು ನೀಚವಾದ ಸಮಾಜವನ್ನು ನಡೆಸಲು ಅಲ್ಲ. ಮತ್ತು ಪದಾರ್ಥಗಳನ್ನು ಕುಡಿಯುವಂತಹವರು, ನಾಲಿಗೆಗಾಗಿ ಮೂಕ ಪ್ರಾಣಿಗಳನ್ನು ಸಾಯಿಸುವಂತಹವರು ಹಾಗೂ ಇತರ ಪಾಪ ಕಾರ್ಯಗಳನ್ನು ಮಾಡುವಂತಹವರು ಸೃಷ್ಟಿಯಾದರೆ ಹೇಗೆ ಸಮಾಜಕ್ಕೆ ಶಾಂತಿ ಸಿಗುತ್ತದೆ? ಇಂತಹ ಜನಸಂಖ್ಯೆಯು ಇದ್ದರೆ ಎಲ್ಲವೂ ಮಾಲಿನ್ಯಗೊಳ್ಳುತ್ತವೆ, ಕಲುಷಿತವಾಗುತ್ತವೆ, ಕೆಟ್ಟು ಹೋಗುತ್ತವೆ. ನಮಗೆ ಸಮಾಜವು ಒಳ್ಳೆಯ ಸಮಾಜವಾಗಿರಬೇಕು, ಆದರೆ ಕೆಟ್ಟವುಗಳನ್ನು ಬಿಡಲು ಸಿದ್ಧರಾಗಿಲ್ಲ. ಇದೇ ತೊಂದರೆ. ಒಳ್ಳೆ ಸಮಾಜ ಬೇಕು, ಆದರೆ ಪಾಪ ಕಾರ್ಯಗಳನ್ನು ಬಿಡುವಂತಿಲ್ಲ. ಇದು ಹೇಗೆ ಸಾಧ್ಯ? ಈಗ ಸಕ್ಕರೆ ಅಥವಾ ಉಪ್ಪು ಇದ್ದಂತೆ ಇರಬೇಕು, ಆದರೆ ನೀರಿನಲ್ಲಿ ನಾನು ಹಾಕಬೇಕು. ಸಕ್ಕರೆ ಉಪ್ಪು ಕರಗಬಾರದು, ಆದರೆ ನಾನೀಗ ನೀರಿನಲ್ಲೇ ಹಾಕಬೇಕು. ಇದು ಹೇಗೆ ಸಾಧ್ಯ? ಇದನ್ನು ನಾವು ಯೋಚಿಸಬೇಕು. ಈಗ ಮಕ್ಕಳು ಕೆಡಬಾರದು, ಒಳ್ಳೆಯವರಾಗಿರಬೇಕು, ಆದರೆ ಅಸಹ್ಯವಾದವುಗಳನ್ನು ತೋರಿಸುತ್ತಾ, ಅಸಹ್ಯವಾದ ವಸ್ತ್ರಗಳನ್ನು ಹಾಕಲು ಬಿಡುತ್ತಾ, ನೀಚರ ಸಹವಾಸವನ್ನು ಮಾಡಲು ಬಿಡುತ್ತಾ, ಹೇಗೆ ಅವರು ಒಳ್ಳೆಯವರಾಗಿರಬೇಕು ಎಂದು ನಾವು ಯೋಚಿಸಬಹುದು? ಇದು ತಪ್ಪು. ಆದ್ದರಿಂದ ಒಂದು ಒಳ್ಳೆಯ ಜನಸಂಖ್ಯೆ ಬೇಕು. ಒಂದು ಒಳ್ಳೆಯ ಜನಸಂಖ್ಯೆ ಬೇಕೆಂದರೆ ಸ್ತ್ರೀಯರು ಪವಿತ್ರರಾಗಿರಬೇಕು, ಪರಿಶುದ್ಧರಾಗಿರಬೇಕು. ಇದೇ ವೈದಿಕ ನಾಗರಿಕತೆಯ ಮೂಲ ತತ್ವ. ಹಾಗೂ ಒಂದು ಸ್ತ್ರೀಯನ್ನು ಪರಿಶುದ್ಧವಾಗಿ ಇಡಬೇಕಾಗಿರುವ ಕರ್ತವ್ಯವು ಮೊದಲನೆಯದಾಗಿ ತಂದೆಯದು. ತಂದೆಯು ಮಗಳನ್ನು ಪರಿಶುದ್ಧವಾಗಿ ಬೆಳೆಸಬೇಕು. ಶುದ್ಧ ಅಂದರೆ ಬರೀ ಹಾಜೆ ಶುದ್ಧ ಮಾಡುವುದಲ್ಲ, ಬರೀ ಹಾಜೆ ಶುದ್ಧ ಮಾಡಿಕೊಂಡು ಮೇಕಪ್ ಹಾಕಿಕೊಳ್ಳುವುದಲ್ಲ. ಶುದ್ಧ ಅಂದರೆ ಪ್ರಜ್ಞೆಯು ಶುದ್ಧವಾಗಿರಬೇಕು. ಇದನ್ನು ನಾವು ಚೆನ್ನಾಗಿ ತಿಳಿದುಕೊಳ್ಳಬೇಕು. ಕ್ಲೀನ್ಲಿನೆಸ್ ಅಂದರೆ ಬರೀ ಆಚೆ ಕ್ಲೀನ್ ಆಗಿರುವುದಲ್ಲ, ಕ್ಲೀನ್ಲಿನೆಸ್ ಅಂದರೆ ಮನಸ್ಸು ಕೂಡ ಶುದ್ಧವಾಗಿರಬೇಕು. ಆಚೆ ಶುದ್ಧವಾಗಿರುವುದಕ್ಕೆ ಸ್ನಾನ ಮಾಡುತ್ತೇವೆ, ಒಳಗೆ ಅಂತರಂಗವಾಗಿ ಶುದ್ಧವಾಗಿರಲು ಭಗವಂತನ ಲೀಲೆಗಳನ್ನು ಕೇಳುತ್ತಾ ಇರಬೇಕು. ಕೃಷ್ಣನ ಲೀಲೆಗಳು, ನಾಮಗಳು, ಚಟುವಟಿಕೆಗಳು, ಭಕ್ತರ ಚರಿತ್ರೆಗಳು, ಈ ರೀತಿಯಲ್ಲಿ ಇವುಗಳನ್ನೆಲ್ಲ ಕೇಳುತ್ತಾ ಅಂತರಂಗವಾಗಿ ಪರಿಶುದ್ಧರಾಗಿರಬೇಕು. ಹಿಂದಿನ ಕಾಲದಲ್ಲಿ ಅಜ್ಜಿ ತಾತಂದಿರು ತಮ್ಮ ಮೊಮ್ಮಕ್ಕಳಿಗೆ ಹರಿಕಥೆಗಳನ್ನು ಹೇಳುತ್ತಿದ್ದರು. ಆದರೆ ಇಂದಿಗೋ ಟಿವಿಯಲ್ಲಿ ಯಾವ ಸೀರಿಯಲ್ ಯಾವಾಗ ಪ್ರಾರಂಭವಾಗುತ್ತದೆ ಎಂದು ಕಾಯುತ್ತಲೇ ಇರುತ್ತಾರೆ. ರಾಕ್ ಡ್ಯಾನ್ಸ್, ಪಾಪ್ ಸಾಂಗ್ಸ್ಗಳನ್ನು ಯಾವಾಗ ನಾನು ಕೇಳುವುದು ಎಂದು ಕಾತುರರಾಗಿರುತ್ತಾರೆ. ಇದನ್ನು ನಾನು ಒಂದು ಮಾತಿಗೆ ಹೇಳುತ್ತಿಲ್ಲ, ಶ್ರೀಲ ಪ್ರಭುಪಾದರ ದಯೆಯಿಂದ ಕೃಷ್ಣ ಪ್ರಜ್ಞೆಗೆ ಬಂದವರ ಅನೇಕ ಕುಟುಂಬಗಳಲ್ಲಿ ನಾನು ಕಣ್ಣಾರೆ ಕಂಡಿದ್ದೇನೆ. ಮನೆಯಲ್ಲಿ ಅಜ್ಜಿ ತಾತಂದಿರು ಟಿವಿಯಲ್ಲಿ ಮುಳುಗಿ ಹೋಗಿರುತ್ತಾರೆ, ಆದರೆ ಶ್ರೀಲ ಪ್ರಭುಪಾದರ ದಯೆಯಿಂದ ಕೃಷ್ಣ ಭಕ್ತಿಗೆ ಬಂದವರು ಹರೇ ಕೃಷ್ಣ ಜಪವನ್ನು ಮಾಡುತ್ತಿರುತ್ತಾರೆ, ಹರಿಕಥೆಗಳನ್ನು ಕೇಳುತ್ತಿರುತ್ತಾರೆ, ಕೃಷ್ಣ ಭಕ್ತಿಯನ್ನು ಆಚರಿಸುತ್ತಾ ಇರುತ್ತಾರೆ. ಇದು ಶ್ರೀಲ ಪ್ರಭುಪಾದರು ಕಾಲವನ್ನೇ ಮಾರ್ಪಡಿಸಿದ ರೀತಿ. ಹರಿಕಥೆಗಳನ್ನು ಹೇಳುವ ಅಜ್ಜಿ ತಾತಂದಿರನ್ನು ಕಲಿಯುಗವು ಮಾರ್ಪಡಿಸಿತು, ಆದರೆ ಕಲಿಯುಗವನ್ನೇ ಮಾರ್ಪಡಿಸಲು ಬಂದವರು ಶ್ರೀಲ ಪ್ರಭುಪಾದರು. ಈ ಕಲಿಯುಗದಲ್ಲಿ ಹತ್ತು ಸಾವಿರ ವರ್ಷಗಳು ಸತ್ಯಯುಗವು ಮತ್ತೆ ಬರುತ್ತದೆ ಎಂದು ಶಾಸ್ತ್ರಗಳಲ್ಲಿ ಹೇಳಿದೆ. ಇದನ್ನು ರುಜು ಮಾಡಲು ಬಂದವರೇ ಸ್ವಾಮಿ ಶ್ರೀಲ ಪ್ರಭುಪಾದರು. ಇಂದಿನ ಕಾಲದಲ್ಲಿ ಶ್ರೀಲ ಪ್ರಭುಪಾದರು ನಮಗೆ ನೀಡಿದ ಈ ಹರೇ ಕೃಷ್ಣ ಮಹಾಮಂತ್ರದ ಮಾರ್ಗವನ್ನೊಂದು ಬಿಟ್ಟರೆ ಬೇರೆ ಯಾವ ಆಸೆ ಇಲ್ಲ, ಹೋಪ್ ಇಲ್ಲ, ಬೇರೆ ಯಾವ ಮಾರ್ಗವೂ ನಮಗೆ ಇಲ್ಲವೇ ಇಲ್ಲ. ಆದ್ದರಿಂದ ಕಲಿಯುಗವನ್ನು ಸತ್ಯಯುಗವಾಗಿ ಮಾರ್ಪಡಿಸಲು ಬಂದ ಶ್ರೀಲ ಪ್ರಭುಪಾದರು ಹಾಕಿದ ಸರಳವಾದ ನಿಯಮಗಳನ್ನು ಆಚರಿಸಬೇಕು. ತಂದೆ ತನ್ನ ಮಗಳನ್ನು ಪರಿಶುದ್ಧವಾಗಿ ಬೆಳೆಸಬೇಕು, ಚೇಸ್ಟ್, ಒಂದು ಪವಿತ್ರವಾದ ಸ್ತ್ರೀಯಾಗಿ ಬೆಳೆಸಬೇಕು. ಮೊದಲು ಒಂದು ಸ್ತ್ರೀಯು ತಂದೆಯ ರಕ್ಷಣೆಯಲ್ಲಿ ಇರುತ್ತಾಳೆ. ಒಂದು ಸ್ತ್ರೀಯ ಮೇಲೆ ಮೊದಲು ತಂದೆಗೆ ಹಕ್ಕು. ನಂತರ ಒಂದು ಹೆಣ್ಣು ವಯಸ್ಸಿಗೆ ಬಂದ ನಂತರ ಅವಳನ್ನು ಒಬ್ಬ ಒಳ್ಳೆ ಗಂಡನಿಗೆ ಕೊಟ್ಟು ಮದುವೆ ಮಾಡಬೇಕು. ಇದು ಕೂಡ ತಂದೆಯ ಕರ್ತವ್ಯ. ಅವನ ರಕ್ಷಣೆಯಿಂದ ಮತ್ತೊಬ್ಬ ರಕ್ಷಣೆಯಲ್ಲಿ ಸ್ತ್ರೀಯನ್ನು ಬಿಡಬೇಕು, ವರ್ಗಾಯಿಸಬೇಕು. ಏಕೆಂದರೆ ಸ್ತ್ರೀ ಮದುವೆ ಮಾಡಿಕೊಳ್ಳದೇ ಇರಲು ಸಾಧ್ಯವಿಲ್ಲ. ಒಬ್ಬ ಹುಡುಗನು ಬ್ರಹ್ಮಚಾರಿಯಾಗಿ ಉಳಿಯಬಹುದು, ಬೇಕೆಂದರೆ ಒಬ್ಬ ಗಂಡಸು ಇಡೀ ಜೀವನವೆಲ್ಲ ಬ್ರಹ್ಮಚಾರಿಯಾಗಿ ಉಳಿಯಬಹುದು, ಮದುವೆ ಮಾಡಿಕೊಳ್ಳದೇ ಇರಬಹುದು. ಆದರೆ ಸ್ತ್ರೀ ಎಂದಿಗೂ ಒಬ್ಬ ಗಂಡಸಿನ ರಕ್ಷಣೆಯಲ್ಲೇ ಇರಬೇಕು. ಆದ್ದರಿಂದ ಮೊದಲನೆಯದಾಗಿ ಒಬ್ಬಳು ಸ್ತ್ರೀಯು ತಂದೆಯ ರಕ್ಷಣೆಯಲ್ಲಿ ಇರಬೇಕು, ನಂತರ ಮದುವೆಯಾದ ಮೇಲೆ ಗಂಡನ ರಕ್ಷಣೆಯಲ್ಲಿ ಇರಬೇಕು, ನಂತರ ಕೊನೆಯದಾಗಿ ಮಗನ ರಕ್ಷಣೆಯಲ್ಲಿ ಬರಬೇಕು. ಈ ರೀತಿಯಲ್ಲಿ ಒಬ್ಬಳು ಸ್ತ್ರೀಯು ಯಾವಾಗಲೂ ಒಬ್ಬ ಗಂಡಸಿನ ರಕ್ಷಣೆಯಲ್ಲೇ ಇರಬೇಕು, ಆಗಲೇ ಪರಿಶುದ್ಧವಾಗಿ ಉಳಿಯುತ್ತಾಳೆ. ಈಗಿನ ಕಾಲದಲ್ಲಿ ಇರುವ ಹಾಗೆ ಅಲ್ಲ, ಮುಂಚೆ ಎಲ್ಲ ಸ್ತ್ರೀಯರು ಹಾಗೂ ಗಂಡಸರು ಒಂದಾಗಿ ಮಿಶ್ರಣವಾಗುತ್ತಿರಲಿಲ್ಲ, ಬಾಯ್ಸ್ ಅಂಡ್ ಗರ್ಲ್ಸ್ ಮಿಕ್ಸ್ ಆಗುತ್ತಿರಲಿಲ್ಲ. ಸ್ತ್ರೀಯರು ಸಂಪೂರ್ಣವಾಗಿ ತಂದೆ, ಗಂಡ ಹಾಗೂ ಮಗನ ಪೋಷಣೆಯಲ್ಲೇ, ನಿಯಂತ್ರಣದಲ್ಲೇ ಇರಬೇಕು. ಏಕೆಂದರೆ ಅವರಿಗೆ ತುಂಬ ಸ್ವತಂತ್ರವು ಕೊಡುವಂತಿಲ್ಲ. ಇದರ ಅರ್ಥ ಒಬ್ಬಳು ಸ್ತ್ರೀಯು ಗುಲಾಮತನದಿಂದಲೇ ಇರಬೇಕು ಎಂದ ಅರ್ಥವಲ್ಲ. ಶ್ರೀಲ ಪ್ರಭುಪಾದರು ಹೇಳುತ್ತಾರೆ, ಒಂದು ಮಗುವಿಗೆ ನಾವು ಹೇಗೆ ತುಂಬ ಸ್ವತಂತ್ರವನ್ನು ಕೊಡುವುದಿಲ್ಲವೋ ಅದೇ ರೀತಿಯಲ್ಲಿ ಒಬ್ಬಳು ಸ್ತ್ರೀಗೆ ಕೂಡ ತುಂಬ ಸ್ವತಂತ್ರವನ್ನು ಕೊಡುವಂತಿಲ್ಲ. ಏಕೆಂದರೆ ಪ್ರಕೃತಿಯ ಪ್ರಕಾರ, ಬೈ ನೇಚರ್, ಒಬ್ಬಳು ಸ್ತ್ರೀಯ ಸ್ವಭಾವವು ಈ ರೀತಿಯಲ್ಲಿ ಸೃಷ್ಟಿಸಲ್ಪಟ್ಟಿದೆ. ಶಾಸ್ತ್ರಗಳು ಹೇಳುತ್ತವೆ, ವಿಶ್ವಾಸಂ ನೈವ ಕರ್ತವ್ಯಂ ಸ್ತ್ರೀಷು ರಾಜಕುಲೇಷು ಚ. ವಿಶ್ವಾಸಂ ನೈವ ಕರ್ತವ್ಯಂ, ಒಬ್ಬಳು ಸ್ತ್ರೀಯನ್ನು ನಂಬಲೇಬಾರದು. ವಿಶ್ವಾಸಂ ನೈವ ಕರ್ತವ್ಯಂ ಸ್ತ್ರೀಷು, ಸ್ತ್ರೀಷು ಅಂದರೆ ಹೆಂಗಸು, ಸ್ತ್ರೀ. ಇದನ್ನು ಊರ್ವಶಿ ಕೂಡ ದೃಢಪಡಿಸುತ್ತಾಳೆ. ನಂತರ ರಾಜಕುಲ, ಪೊಲಿಟೀಷಿಯನ್ಸ್, ರಾಜಕಾರಣಿಗಳು. ವಿಶ್ವಾಸಂ ನೈವ ಕರ್ತವ್ಯಂ ಸ್ತ್ರೀಷು ರಾಜಕುಲೇಷು ಚ. ಒಬ್ಬಳು ಸ್ತ್ರೀಯನ್ನು ಹಾಗೂ ಒಬ್ಬ ರಾಜಕಾರಣಿಯ ವ್ಯಕ್ತಿಯನ್ನು ಎಂದಿಗೂ ನಂಬಲೇಬಾರದು, ಎಂದಿಗೂ ಇವರಿಬ್ಬರ ಮೇಲೆ ವಿಶ್ವಾಸವನ್ನು ಇಡಲೇಬಾರದು, ಈ ರೀತಿಯಲ್ಲಿ ಹೇಳಲಾಗಿದೆ. ಆದರೆ ಶ್ರೀಲ ಪ್ರಭುಪಾದರು ಹೇಳುತ್ತಾರೆ, ಯಾವಾಗ ಒಬ್ಬರು ಕೃಷ್ಣ ಪ್ರಜ್ಞೆಗೆ ಬರುತ್ತಾರೋ ಇಂತಹ ಉಪಾಧಿಗಳೆಲ್ಲ ಲೆಕ್ಕವೇ ಇಲ್ಲ. ಯಾರನ್ನಾದರೂ ಕೃಷ್ಣ ಭಕ್ತಿಯಲ್ಲಿ ಇಳಿದವರನ್ನು, ಪರಿಶುದ್ಧ ಭಕ್ತರನ್ನು ಖಂಡಿತವಾಗಿಯೂ ನಂಬಬಹುದು. ಈ ಎಲ್ಲ ನಿಯಮಗಳು ಸ್ತ್ರೀಯನ್ನು ಮುಟ್ಟುವುದಿಲ್ಲ. ಇದು ಕೃಷ್ಣ ಪ್ರಜ್ಞೆಯ ಸೌಂದರ್ಯ. ಪ್ರಕೃತಿಯ ಪ್ರಕಾರ ಸ್ತ್ರೀಯ ಗುಣಗಳು ಅಷ್ಟೊಂದು ಉತ್ತಮವಾಗಿಲ್ಲ. ಆದರೆ ಕೃಷ್ಣ ಪ್ರಜ್ಞೆಗೆ ಇಳಿದರೆ ಸಾಕು, ಕೃಷ್ಣ ಪ್ರಜ್ಞೆಯನ್ನು ಆಚರಿಸಿದರೆ ಸಾಕು, ಒಬ್ಬಳು ಸ್ತ್ರೀ ಕೂಡ ಎಲ್ಲ ಭೌತಿಕ ನೆಲೆಗಳನ್ನು ಮೀರಬಹುದು, ಎಲ್ಲ ಉಪಾಧಿಗಳಿಂದ ಆಚೆ ಬರಬಹುದು. ಏಕೆಂದರೆ ನಾನು ಸ್ತ್ರೀ, ನಾನು ಹೆಂಗಸು, ನಾನು ಗಂಡಸು, ನಾನು ಇಂಡಿಯನ್, ನಾನು ಅಮೇರಿಕನ್, ನಾನು ಹಿಂದೂ, ನಾನು ಮುಸ್ಲಿಂ, ಈ ರೀತಿಯಲ್ಲಿ ಅನೇಕ ವಿಧಗಳ ಉಪಾಧಿಗಳು ಉಂಟು, ಡೆಸಿಗ್ನೇಷನ್ಸ್. ಇವುಗಳನ್ನೆಲ್ಲ ಸುಲಭವಾಗಿ ಮೀರಿದವರಾಗಬಹುದು ಕೃಷ್ಣ ಪ್ರಜ್ಞೆಯನ್ನು ಆಚರಿಸಿದರೆ. ಇದೇ ಕೃಷ್ಣ ಭಕ್ತಿಯ ವೈಶಿಷ್ಟ್ಯತೆ. ಸ್ತ್ರೀಯರ ಬಗ್ಗೆ ಕೆಳಮಟ್ಟದಲ್ಲಿ ಶಾಸ್ತ್ರಗಳಲ್ಲಿ ಹೇಳಿರುವುದು ಒಂದು ಸಾಧಾರಣ ಸ್ತ್ರೀಯ ಬಗ್ಗೆ, ಕೃಷ್ಣ ಪ್ರಜ್ಞೆಯಲ್ಲಿ ಇಳಿದಿರುವಂತಹ ಸ್ತ್ರೀಯ ಬಗ್ಗೆ ಅಲ್ಲ. ಈ ರೀತಿಯಲ್ಲಿ ಶ್ರೀಲ ಪ್ರಭುಪಾದರು ವಿವರಿಸಿದ್ದಾರೆ. ಕೃಷ್ಣನು ಕೂಡ ಇದನ್ನು ಹೇಳುತ್ತಾನೆ, ಸ್ತ್ರೀಯೋ ವೈಶ್ಯ ತಥಾ ಶೂದ್ರ. ಸ್ತ್ರೀಯರು, ವೈಶ್ಯರು ಹಾಗೂ ಶೂದ್ರರು, ಈ ಮೂರು ವರ್ಗದವರು ಕಡಿಮೆ ಬುದ್ಧಿಯುಳ್ಳವರು, ಪಾಪ ಯೋನಿ. ಮತ್ತೆ ಸಂತಾನವು ಕೆಟ್ಟದಾದರೆ, ಕೆಟ್ಟ ರೀತಿಯಲ್ಲಿ ಬಂದರೆ ಕೂಡ ಕಡಿಮೆ ಬುದ್ಧಿಯುಳ್ಳವರಾಗುತ್ತಾರೆ. ಆದ್ದರಿಂದ ಕೃಷ್ಣನು ಹೇಳುತ್ತಾನೆ, ಮಾಂ ಹಿ ಪಾರ್ಥ ವ್ಯಪಾಶ್ರಿತ್ಯ ಏಪಿ ಸ್ಯೂಃ ಪಾಪಯೋನಯ ಸ್ತ್ರೀಯೋ ವೈಶ್ಯಸ್ತಥಾ ಶೂದ್ರ ಸ್ತೇಪಿ ಯಾಂತಿ ಪರಂ ಗತಿ. ಪಾಪಯೋನಿಗಳು ಕೂಡ, ಕೆಳವರ್ಗದಲ್ಲಿ ಜನಿಸಿದವರು ಕೂಡ, ಸ್ತ್ರೀ ಶೂದ್ರ ಹಾಗೂ ವೈಶ್ಯರು ಕೂಡ ಸಂಪೂರ್ಣವಾಗಿ ಕೃಷ್ಣ ಪ್ರಜ್ಞೆಯನ್ನು ಹೊಂದಬಹುದು. ನಂತರ ಅವರು ಕೂಡ ದೇವೋತ್ತಮ ಪರಮ ಪುರುಷನ ಧಾಮಕ್ಕೆ, ಅಂದರೆ ಭಗವಂತನ ಲೋಕಕ್ಕೆ ಹಿಂದಿರುಗಬಹುದು, ಯಾವ ಅಡ್ಡುಗೋಡೆಗಳು ಇಲ್ಲ. ಆದ್ದರಿಂದ ನಾವು ಐಕ ಲೋಕದ ನೇತೃತ್ವದಲ್ಲಿ ನಾವು ನೋಡಬೇಕಾದರೆ ಶಾಸ್ತ್ರಗಳಲ್ಲಿ ಹೇಳಿರುವುದನ್ನು ಯಥಾರ್ಥವಾಗಿ ಅಂಗೀಕರಿಸಬೇಕು. ಆದರೆ ಯಾವಾಗ ಒಬ್ಬರು ಕೃಷ್ಣ ಪ್ರಜ್ಞೆಗೆ ಬರುತ್ತಾರೋ, ಕೃಷ್ಣನ ಭಕ್ತಿ ಸೇವೆಯನ್ನು ಪ್ರಾರಂಭಿಸುತ್ತಾರೋ, ಅವರು ಇಂತಹ ಯಾವುದೇ ಒಂದು ನಿಯಂತ್ರಣಗಳಲ್ಲಿ ಬರುವುದಿಲ್ಲ ಎಂದು ಶ್ರೀಲ ಪ್ರಭುಪಾದರು ಹೇಳುತ್ತಾರೆ. ಆದ್ದರಿಂದ ಅರ್ಜುನನು ಸ್ತ್ರೀಷು ದುಷ್ಟಾಸು ಎಂದು ಹೇಳಿದಾಗ ಅರ್ಜುನನು ಒಂದು ಸಾಮಾನ್ಯ ಸ್ತ್ರೀಯನ್ನು ಸೂಚಿಸುತ್ತಿದ್ದಾನೆ, ವೈಷ್ಣವನಲ್ಲ, ಕೃಷ್ಣ ಭಕ್ತಳನ್ನಲ್ಲ. ನಂತರ ಅಧರ್ಮ ಅಭಿಭವ ಎಂದು ಹೇಳುತ್ತಾನೆ. ಅಧರ್ಮ, ಸ್ತ್ರೀಯರನ್ನು ಸರಿಯಾಗಿ ನಿಯಂತ್ರಣದಲ್ಲಿಡದೇ ಇರುವುದು. ಧರ್ಮ ಅಂದರೆ ಇಲ್ಲಿ ಸೂಚಿಸುತ್ತದೆ ಸ್ತ್ರೀಯರನ್ನು ಪರಿಶುದ್ಧರಾಗಿ ಉಳಿಸುವುದು, ಪರಿಶುದ್ಧರಾಗಿ ಕಾಪಾಡುವುದು. ಇದನ್ನೇ ಸತೀತ ಧರ್ಮ ಎಂದು ಹೇಳುವುದು. ಸತಿ, ಸತಿ ಅಂದರೆ ಚಾಸ್ಟಿಟಿ, ಪರಿಶುದ್ಧತೆ. ಈ ವಿಷಯದಲ್ಲಿ ಅನೇಕ ಮಂದಿಯರ ಚರಿತ್ರೆಗಳಿವೆ, ಪತಿವ್ರತೆಗಳ ಅನೇಕ ಮಂದಿಯರ ಚರಿತ್ರೆಗಳಿವೆ. ಹಿಂದಿನ ಕಾಲಗಳಲ್ಲಿ ಹೆಚ್ಚು ಕಡಿಮೆ ಎಲ್ಲರೂ ಪರಿಶುದ್ಧರಾಗಿಯೇ ಉಳಿದಿದ್ದರು. ಉದಾಹರಣೆಗೆ ನಲದಮಯಂತಿಯನ್ನು ಶ್ರೀಲ ಪ್ರಭುಪಾದರು ಹೇಳುತ್ತಾರೆ. ದಮಯಂತಿಯ ಗಂಡನು ತುಂಬ ಬಡವನಾಗುತ್ತಾನೆ, ನಲನು, ನಲ ರಾಜನು. ಆದರೆ ಮೈಯ ಮೇಲೆ ಬಟ್ಟೆ ಹಾಕಿಕೊಳ್ಳಲು ಕೂಡ ಸಾಧ್ಯವಾಗದಷ್ಟು ಬಡತನವು ಉಂಟಾಗುತ್ತದೆ. ನೋಡಿ, ಒಬ್ಬ ರಾಜನು, ಆದರೆ ಈಗ ಬಡವನಾದನು, ಬಟ್ಟೆ ಕೂಡ ಇಲ್ಲ. ನಲನು ಹಾಗೂ ತನ್ನ ಹೆಂಡತಿಯೋ ದಮಯಂತಿಯೋ ಒಂದೇ ವಸ್ತ್ರದಲ್ಲಿ ಇರುತ್ತಾ ಇದ್ದರು, ಅಷ್ಟೊಂದು ಬಡತನ. ಇದೇ ಈ ಭೌತಿಕ ಪ್ರಪಂಚ. ಈ ಭೌತಿಕ ಸೃಷ್ಟಿಗೆ ಬಿದ್ದ ಪ್ರತಿಯೊಂದು ಜೀವಾತ್ಮದ ಪರಿಸ್ಥಿತಿ ಇದೆ. ಒಂದು ಇರುವೆ ಇಂದ್ರನ ಪದವಿಗೆ ಹೋಗಬಹುದು, ಇಂದ್ರನು ಇರುವೆಯಾಗಬಹುದು. ಇಂದ್ರನು ಹಂದಿಯಾಗಿ ಹುಟ್ಟಿದ ಚರಿತ್ರೆ ಕೂಡ ಇದೆ. ಇಂದ್ರನು ಒಂದು ಬಾರಿ ಶಾಪದಿಂದ ತನ್ನ ಪದವಿಯನ್ನು ಕಳೆದುಕೊಂಡು ಒಂದು ಹಂದಿಯಾಗಿ ಹುಟ್ಟಿದ. ಈಗ ಹೊಸ ಕುಟುಂಬ ಇಂದ್ರನಿಗೆ, ಹಂದಿಗಳ ಕುಟುಂಬ. ಆಗ ಇಂದ್ರನ ಪದವಿಗೆ ಯಾರು ಇಲ್ಲದೆ ಇರುವ ಕಾರಣದಿಂದ ಬ್ರಹ್ಮದೇವನು ಇಂದ್ರನ ಬಳಿ ಬರುತ್ತಾನೆ, ಹಂದಿಯ ರೂಪದಲ್ಲಿ ಇದ್ದ ಇಂದ್ರನ ಬಳಿಗೆ ಬರುತ್ತಾನೆ. ನಂತರ ಬ್ರಹ್ಮದೇವನು ಹೇಳುತ್ತಾನೆ, ಇಂದ್ರನೇ ನೋಡು, ನೀನು ವಾಸ್ತವವಾಗಿ ಹಂದಿ ಅಲ್ಲ, ನೀನು ಇಂದ್ರ. ಆದ್ದರಿಂದ ನನ್ನೊಡನೆ ಬಾ, ನಿನ್ನನ್ನು ಶಾಪ ವಿಮುಕ್ತನಾಗಿ ಮಾಡಿ ಇಂದ್ರಲೋಕಕ್ಕೆ ಮತ್ತೆ ರಾಜನಾಗಿ ಮಾಡುತ್ತೇನೆ. ಈ ರೀತಿಯಲ್ಲಿ ಬ್ರಹ್ಮದೇವನು ಕರೆಯುತ್ತಾನೆ. ಆದರೆ ಇಂದ್ರನು ಹೇಳುತ್ತಾನೆ, ನನ್ನ ಕುಟುಂಬವನ್ನು ಬಿಟ್ಟು ನನಗೆ ಬರಲು ಸಾಧ್ಯವಿಲ್ಲವಪ್ಪ, ನೀನು ಇಲ್ಲಿಂದ ಹೊರಟು ಹೋಗು, ನನಗೆ ಯಾವ ಪದವಿಯೂ ಬೇಕಾಗಿಲ್ಲ. ಈ ರೀತಿಯಲ್ಲಿ ಬ್ರಹ್ಮದೇವನು ಕೊಡುತ್ತಿರುವ ವರವನ್ನು ತಿರಸ್ಕರಿಸಿದನು ಇಂದ್ರದೇವನು. ನೋಡಿ, ಬ್ರಹ್ಮದೇವನೇ ಬಂದು ಅವನ ಶಾಪವನ್ನು ವಿಮುಕ್ತಿಗೊಳಿಸುತ್ತೇನೆ ಎಂದು ಹೇಳುತ್ತಿದ್ದಾನೆ. ದೇವತೆಗಳ ರಾಜನಾಗಿ ತಿರುಗಾ ಮಾಡುತ್ತೇನೆ ಎಂದು ಹೇಳುತ್ತಿದ್ದಾನೆ. ಮತ್ತೆ ದೇವತೆಗಳ ರಾಜನ ಪದವಿಯಲ್ಲಿ ಸ್ಥಾಪಿಸುತ್ತೇನೆ ಎಂದು ಬ್ರಹ್ಮದೇವನು ಹೇಳುತ್ತಿದ್ದಾನೆ. ಆದರೆ ಹಂದಿಯ ರೂಪದಲ್ಲಿದ್ದ ಇಂದ್ರನೋ, ನನಗೆ ಬೇಡ, ಈ ಹಂದಿಯ ಜೀವನವೇ ನನಗೆ ಬೇಕು ಎಂದು ಹೇಳುತ್ತಿದ್ದಾನೆ. ಇದೇ ನನಗೆ ಸುಖ ಸಂತೋಷ ಎಂದು ಹೇಳುತ್ತಿದ್ದಾನೆ. ಇದೇ ಈ ಭೌತಿಕ ಪ್ರಪಂಚದ ಕಟ್ಟು, ನಾಟ್ ಸ್ಟ್ರಾಂಗ್, ನಾಟ್ ಬಲವಾದ ಕಟ್ಟು. ನಮ್ಮನ್ನು ಇದೇ ರೀತಿಯಲ್ಲಿ ಆಚಾರ್ಯರು ಬಿಡಿಸಲು ಬರುತ್ತಾರೆ. ಕೃಷ್ಣನು ಬರುತ್ತಾನೆ, ಅನೇಕ ಅವತಾರಗಳನ್ನು ತಾಳುತ್ತಾನೆ, ಅನೇಕ ಮಂದಿ ಕೃಷ್ಣನ ಭಕ್ತರು ಬರುತ್ತಾರೆ. ಈ ಹಂದಿಯ ಜೀವನವು ನಿಮಗೆ ಬೇಡ, ಜನ್ಮ ಮೃತ್ಯು ಜರಾವ್ಯಾಧಿಯೂ ಬೇಡ, ಶಾಶ್ವತವಾದ ಅಂತ್ಯವಿಲ್ಲದ ಪ್ರಪಂಚಕ್ಕೆ ಹೋಗೋಣ ಬನ್ನಿ ಎಂದೆಲ್ಲ ಕರೆಯುತ್ತಾರೆ. ಆದರೆ ನಾವು ಇಂದ್ರನ ಹಾಗೆಯೇ ತಿರಸ್ಕರಿಸುತ್ತೇವೆ. ಶ್ರೀಲ ಪ್ರಭುಪಾದರು ಹೇಳುತ್ತಾರೆ, ಒಂದು ಹಂದಿಗೆ ಯಾವುದಾದರೂ ರುಚಿಯಾಗಿರುವ ಸ್ವೀಟನ್ನು ಕೊಟ್ಟರೆ, ಹಲ್ವಾ ಕೊಟ್ಟರೆ, ಅಥವಾ ಯಾವುದಾದರೂ ಸಿಹಿ ಪದಾರ್ಥವನ್ನು ಕೊಟ್ಟರೆ, ನನಗೆ ಬೇಡ, ನನಗೆ ಮಲವೇ ಬೇಕು, ವಿಸರ್ಜನೆಯೇ ಬೇಕು ಎಂದು ಹೇಳುತ್ತದೆ. ನೋಡಿ, ರುಚಿಯಾಗಿರುವ ಆಹಾರವನ್ನು ಕೊಟ್ಟರೂ, ರುಚಿಯಾಗಿರುವ ಒಂದು ಸಿಹಿ ಪದಾರ್ಥವನ್ನು ಕೊಟ್ಟರೂ, ನನಗೆ ಮಲವೇ ಬೇಕು ಎಂದು ಆಸೆ ಪಡುತ್ತದೆ. ಈಗ ಇದೇ ರೀತಿಯಲ್ಲಿ ಇಂದ್ರನ ರೀತಿಯಲ್ಲಿ ನಾವು ಕೂಡ ಆಚಾರ್ಯರು ನಮ್ಮನ್ನು ಕಾಪಾಡಲು ಬಂದಾಗ ನಾವು ತಿರಸ್ಕರಿಸುತ್ತೇವೆ. ಹರೇ ಕೃಷ್ಣ ಮಹಾಮಂತ್ರವನ್ನು ತಂದು ನಮ್ಮ ಬಾಯಲ್ಲಿಡುತ್ತಿದ್ದಾರೆ, ಆದರೆ ನಾವು ಸ್ವೀಕರಿಸುತ್ತಿಲ್ಲ. ಆಧ್ಯಾತ್ಮಿಕ ಲೋಕದಿಂದ ಹರೇ ಕೃಷ್ಣ ಮಹಾಮಂತ್ರವನ್ನು ತಂದು ಭಗವಂತನೇ ನಮಗೆ ಕೊಡುತ್ತಿದ್ದಾನೆ, ಶ್ರೀ ಚೈತನ್ಯ ಮಹಾಪ್ರಭುಗಳು ಕೊಡುತ್ತಿದ್ದಾರೆ, ಶ್ರೀಲ ಪ್ರಭುಪಾದರು ಹರಡುತ್ತಿದ್ದಾರೆ, ಹಂಚುತ್ತಿದ್ದಾರೆ. ಆದರೆ ಜನರು ಸ್ವೀಕರಿಸಲು ಸಿದ್ಧರಾಗಿಲ್ಲ. ಬೇಡ, ನಾನು ಈ ಭೌತಿಕ ಪ್ರಪಂಚದ ಕಟ್ಟಿನಲ್ಲಿಯೇ ಉಳಿಯುತ್ತೇನೆ ಎಂದು ಹೇಳುತ್ತಾರೆ. ಇದು ನಮ್ಮ ಪರಿಸ್ಥಿತಿ, ನಮಗೆ ಚೆನ್ನಾಗಿ ಗೊತ್ತು. ಪ್ರತಿದಿನವೂ ದುಃಖಗಳನ್ನು ಅನುಭವಿಸುತ್ತಿದ್ದೇವೆ ಎಂದು ಗೊತ್ತು. ಪ್ರತಿದಿನವೂ ಪ್ರತಿಯೊಬ್ಬರು ಯಮಲೋಕಕ್ಕೆ ಹೋಗುತ್ತಿದ್ದಾರೆ ಎಂದು ಗೊತ್ತು. ಆದರೆ ತಪ್ಪಿಸಿಕೊಳ್ಳಲು ಪ್ರಯತ್ನಿಸುವುದಿಲ್ಲ, ಕಣ್ಣನ್ನು ಮುಚ್ಚಿಕೊಳ್ಳುತ್ತೇವೆ. ಅಹನಿ ಅಹನಿ ಲೋಕಾನಿ ಗಚ್ಚಂತಿ ಯಮ ಮಂದಿರಂ ಶೇಷಃ ಸ್ಥಿತಂ ಇಚ್ಛಂತಿ ಕಿಂ ಆಶ್ಚರ್ಯಂ ಅತಃ ಪರಂ. ಯಮಧರ್ಮರಾಜನು ತನ್ನ ಮಗನಾದ ಯುಧಿಷ್ಠಿರನನ್ನು ಕೇಳುತ್ತಾನೆ, ಇಡೀ ಪ್ರಪಂಚದಲ್ಲಿ ಅದ್ಭುತವಾದ ವಿಷಯ ಏನು ಎಂದು ಕೇಳುತ್ತಾನೆ. ಆಗ ಯುಧಿಷ್ಠಿರ ಮಹಾರಾಜನು ಹೇಳುತ್ತಾನೆ, ಅಹನಿ ಅಹನಿ ಲೋಕಾನಿ ಗಚ್ಚಂತಿ ಯಮ ಮಂದಿರಂ. ಪ್ರತಿಯೊಂದು ಗಳಿಗೆ, ಪ್ರತಿ ನಿಮಿಷಕ್ಕೆ, ಪ್ರತಿ ಸೆಕೆಂಡ್ಗೆ ಯಮಲೋಕಕ್ಕೆ ಜನರು ಹೋಗುತ್ತಲೇ ಇರುತ್ತಾರೆ. ಯಮ ಮಂದಿರಂ ಅಂದರೆ ಯಮಲೋಕ. ಎಲ್ಲರೂ ಸಾಯಲೇಬೇಕು, ಎಲ್ಲರೂ ಮರಣಿಸಬೇಕು. ಆದ್ದರಿಂದಲೇ ಈ ಪ್ರಪಂಚಕ್ಕೆ ಮೃತ್ಯುಲೋಕ ಎಂದೇ ಹೆಸರು. ಎಲ್ಲರೂ ಯಮಲೋಕಕ್ಕೆ ಹೋಗೇ ಹೋಗುತ್ತಾರೆ, ಎಲ್ಲರೂ ಮರಣಿಸುತ್ತಾರೆ, ಇದರಲ್ಲಿ ಯಾರಿಗೂ ಸಂದೇಹವಿಲ್ಲ. ಆದರೆ ಯೋಚಿಸುತ್ತಾರೆ, ನಾನು ಸಾಯುವುದಿಲ್ಲ, ಇಂದಂತೂ ನನಗೆ ಮರಣವೇ ಇಲ್ಲ, ನಾನು ಜೋಪಾನವಾಗಿದ್ದೇನೆ, ನಾನು ಸಾಯುವುದಿಲ್ಲ. ಅವನು ಯಮಲೋಕಕ್ಕೆ ಹೋಗಿರಬಹುದು, ಆದರೆ ನಾನಂತೂ ಸಾಯುವುದಿಲ್ಲವಪ್ಪ, ಈ ರೀತಿಯಲ್ಲಿ ಯೋಚಿಸುತ್ತಾರೆ. ಬರೀ ಚಿಕ್ಕ ವಯಸ್ಸಿನವರು ಮಾತ್ರ ಈ ರೀತಿಯಲ್ಲಿ ಯೋಚಿಸುತ್ತಾರೆ ಎಂದು ತಿಳಿಯಬೇಡಿ. ವಯಸ್ಸಾಗಿರುವವರು ಕೂಡ ಮರಣಕ್ಕೆ ಹೆದರುವುದಿಲ್ಲ, ನಾನು ಮರಣಿಸುತ್ತೇನೆ ಎಂದು ಭಾವಿಸುವುದಿಲ್ಲ. ಇದನ್ನು ನಾನು ನನ್ನ ಕಣ್ಣಾರೆ ಕಂಡಿದ್ದೇನೆ. ಒಂದು ಅಜ್ಜಿ, ನನಗೆ ಗೊತ್ತಿರುವ ಒಂದು ಅಜ್ಜಿಗೆ 80-90 ವಯಸ್ಸು. ಬೆಂಗಳೂರಿನಲ್ಲಿ ಈ ರೀತಿಯಲ್ಲಿ ಟ್ರಾಫಿಕ್ ಜಾಸ್ತಿ ಆಗುತ್ತಲೇ ಇದ್ದರೆ ಹೇಗೆ ನಾವು ಬಾಳುವುದು? ಇನ್ನು 10 ವರ್ಷಗಳ ನಂತರ ಹೇಗೆ ನಾವು ಸುಖವಾಗಿ ಇರಲು ಸಾಧ್ಯ? ಈ ರೀತಿಯಲ್ಲಿ 10 ವರ್ಷದ ನಂತರ ನಡೆಯುವಂತಹ ಬಾಳಿಗೆ ಯೋಚನೆ ಪಡುತ್ತಿದ್ದಾಳೆ ಆ ಮುದುಕಿ, ದುಃಖ ಪಡುತ್ತಿದ್ದಳು. 10 ವರ್ಷಗಳ ನಂತರವೂ ಆ ಅಜ್ಜಿಯು ಜೀವಿಸಬೇಕೆಂದು ಆಸೆಗಳನ್ನು ಇಟ್ಟುಕೊಂಡಿದ್ದಾಳೆ. ನೋಡಿ, ಈ ರೀತಿಯಲ್ಲಿ ನಾನು ಇಂದು ಮರಣಿಸಲಿಲ್ಲವಲ್ಲ, ಇತರರು ತಾನೇ ಯಮ ಮಂದಿರಕ್ಕೆ ಹೋದರು, ನಾನಂತೂ ಬದುಕಿದ್ದೇನೆ ಅಲ್ಲವೇ, ಈ ರೀತಿಯಲ್ಲಿ ಯೋಚಿಸುತ್ತಾರೆ. ಇದು ಒಂದು ತುಂಬಾ ಅದ್ಭುತವಾದ ಆಶ್ಚರ್ಯಕರವಾದ ವಿಷಯ ಎಂದು ಹೇಳುತ್ತಾನೆ ಯುಧಿಷ್ಠಿರ ಮಹಾರಾಜನು. ನಾವು ಇಂದ್ರನ ಚರಿತ್ರೆಯಲ್ಲಿ ನೋಡಬಹುದು, ಹೇಗೆ ಹಂದಿಯಾದನು ಎಂದು ನೋಡಿದೆವು. ನಳದಮಯಂತಿಯ ಚರಿತ್ರೆಯನ್ನು ಕೂಡ ನಾವು ನೋಡುತ್ತಿದ್ದೆವು. ನಳನು ರಾಜನು, ಆದರೆ ಈಗ ಬಟ್ಟೆಯನ್ನು ಹಾಕಿಕೊಳ್ಳಲು ಕೂಡ ಆಗದಷ್ಟು ದರಿದ್ರತನ. ನೋಡಿ, ಇದು ಈ ಭೌತಿಕ ಪ್ರಪಂಚ. ರಾಜನು ದರಿದ್ರನಾದನು, ಇಂದ್ರನು ಹಂದಿಯಾದನು. ಈ ರೀತಿಯಲ್ಲಿ ಪ್ರತಿಯೊಂದು ಜೀವಿಯು ಇಡೀ ಬ್ರಹ್ಮಾಂಡವನ್ನು ತಿರುಗುತ್ತಾ ತಿರುಗುತ್ತಾ ಇರುತ್ತದೆ. ಬ್ರಹ್ಮಾಂಡ ಭ್ರಮಿತೆ ಕೋನ ಭಾಗ್ಯವಾನ್ ಜೀವ ಗುರು ಕೃಷ್ಣ ಪ್ರಸಾದಿ ಪಾಯ ಭಕ್ತಿ ಲತಾ ಬೀಜ. ಇಡೀ ಬ್ರಹ್ಮಾಂಡವನ್ನು ತಿರುಗುತ್ತಲೇ ಇರುತ್ತವೆ ಜೀವಿಗಳು. ತಮ್ಮ ತಮ್ಮ ಪಾಪ ಕರ್ಮಗಳಿಗೆ ತಕ್ಕಂತೆ ಇರುವೆ, ಬ್ರಹ್ಮ, ಇಂದ್ರ, ಹಂದಿ, ನಾಯಿ, ನರಿ, ಈ ರೀತಿಯಲ್ಲಿ ದೇಹಗಳನ್ನು ಜೀವಾತ್ಮಂದಿರು ಮಾರ್ಪಡಿಸುತ್ತಲೇ ಇರುತ್ತಾರೆ. ಇದೇ ಈ ಭೌತಿಕ ಸೃಷ್ಟಿಯ ನಿಯಮ. ಇದನ್ನು ನಾವು ತಪ್ಪಿಸಿಕೊಳ್ಳಬೇಕು. ಇದನ್ನೇ ನಮಗೆ ಕೃಷ್ಣನು ಭಗವದ್ಗೀತೆಯಲ್ಲಿ ಹೇಳುತ್ತಾನೆ. ನಂತರ ಶ್ರೀಲ ಪ್ರಭುಪಾದರು ಹೇಳುತ್ತಾರೆ, ನಲನು ಅಷ್ಟೊಂದು ಬಡವನಾದರೂ ದಮಯಂತಿಯು ಬಿಡಲೇ ಇಲ್ಲ. ಒಂದು ವಸ್ತ್ರದಲ್ಲಿ ಇಬ್ಬರು ಇದ್ದರು, ಒಂದೇ ವಸ್ತ್ರದಲ್ಲಿ ಇಬ್ಬರು ಇದ್ದರು. ದಮಯಂತಿಯು ಒಬ್ಬ ರಾಜನ ಪುತ್ರಿ, ಆದರೂ ತನ್ನ ಗಂಡನ ಸ್ಥಾನವು ಏನೋ ಅದೇ ಸ್ಥಾನ ಅವಳದು ಕೂಡ ಎಂದು ಪರಿಗಣಿಸಿ ಒಂದಾಗಿಯೇ ನಲನ ಜೊತೆಯಲ್ಲಿಯೇ ಇದ್ದಳು. ನೋಡಿ, ಇದು ಚೇಷ್ಟಿಟಿ. ಈ ರೀತಿಯಲ್ಲಿ ಅನೇಕ ಮಂದಿ ಸ್ತ್ರೀಯರು, ಸತಿಯರು ಗಂಡನ ಪವಿತ್ರವಾದ ಹೆಂಡತಿಯರ ಚರಿತ್ರೆಗಳುಂಟು. ಶ್ರೀಲ ಪ್ರಭುಪಾದರು ಒಂದು ಉದಾಹರಣೆಯನ್ನು ಕೊಟ್ಟರು. 1934 ಒಬ್ಬ ಭಿಕ್ಷುಕನನ್ನು ನೋಡಿದರು. ಆ ಭಿಕ್ಷುಕನಿಗೆ ಹೇಗೋ ಒಂದು ಬಾರಿ ಅಪಘಾತವಾಗಿ, ಆಕ್ಸಿಡೆಂಟ್ ಆಗಿ ಮುಖವು ವಿಕಾರವಾಯಿತು. ಕಣ್ಣನ್ನು ಕಳೆದುಕೊಂಡನು, ವಿರೂಪವಂತನಾದನು. ಆದರೆ ಅವನ ಹೆಂಡತಿಯು ಅವನನ್ನು ಬಿಡಲೇ ಇಲ್ಲ, ಅವನಿಗೆ ಯಾವಾಗಲೂ ಸೇವೆ ಮಾಡುತ್ತಲೇ ಇದ್ದಳು. ಇದನ್ನು ಶ್ರೀಲ ಪ್ರಭುಪಾದರು ಹೇಳುತ್ತಾರೆ. ಆ ಭಿಕ್ಷುಕನನ್ನು, ಕುಟುಂಬವನ್ನು ಸಾಕಲು ಅರ್ಹತೆಗಳನ್ನು ಕಳೆದುಕೊಂಡವನನ್ನು, ವಿಕಾರನಾದವನನ್ನು, ಕುರುಡನಾದವನನ್ನು ಆ ಹೆಂಗಸು ಬಿಟ್ಟು ಹೋಗಿರಬಹುದು, ಹೆಂಡತಿಯು ಬಿಟ್ಟು ಹೋಗಿರಬಹುದು, ಆದರೆ ಆ ಭಿಕ್ಷುಕಿಯು ಅವನಿಗೆ ಸೇವೆ ಮಾಡುತ್ತಲೇ ಇದ್ದಳು. ನೋಡಿ, ತುಂಬಾ ಚಿಕ್ಕ ವಯಸ್ಸು, ಯೌವನದ ಹುಡುಗಿ, ಆ ಭಿಕ್ಷುಕನನ್ನು ಬಿಟ್ಟು ಹೋಗಿರಬಹುದು, ಆದರೂ ಗಂಡನನ್ನು ಯಾವಾಗಲೂ ಶುದ್ಧವಾಗಿಟ್ಟುಕೊಳ್ಳುತ್ತಿದ್ದಳು. ಇದನ್ನೇ ಚಾಸ್ಟಿಟಿ ಎಂದು ಶ್ರೀಲ ಪ್ರಭುಪಾದರು ಹೇಳುತ್ತಾರೆ. ಪತಿವ್ರತೆ, ಇದು ಒಂದು ಸ್ತ್ರೀಯ ನಿಜವಾದ ಅಂದ. ಚಾಸ್ಟಿಟಿ ಅನ್ನೋದು ಪವಿತ್ರವಾದ ಹೆಂಡತಿಯಾಗಿರುವುದೇ ಒಬ್ಬಳ ಸ್ತ್ರೀಯ ಸುಂದರವಾದ ಗುಣ, ಲಕ್ಷಣ. ಶ್ರೀಲ ಪ್ರಭುಪಾದರು ಶ್ರೀ ರಾಮಾನುಜಾಚಾರ್ಯರ ಶಿಷ್ಯನೊಬ್ಬನ ಕಥೆಯನ್ನು ಕೂಡ ವಿವರಿಸಿದ್ದಾರೆ. ಅವರ ಶಿಷ್ಯನೊಬ್ಬನ ಸ್ತ್ರೀಯು, ಹೆಂಡತಿಯು, ಒಬ್ಬಳು ಸ್ತ್ರೀ ಹೇಗೆ ಪತಿವ್ರತಳಾಗಿದ್ದಳು ಎಂದು ಹೇಳುತ್ತಾರೆ. ಆದರೆ ಸಮಯ ಬಂದಾಗ ಗುರುಗಳಿಗಾಗಿ ಏನಾದರೂ ಮಾಡಲು ಸಿದ್ಧಳಾಗಿದ್ದಳು ಎಂದು ವಿವರಿಸುತ್ತಾರೆ. ಇದು ಒಂದು ತುಂಬಾ ಅದ್ಭುತವಾದ ಕತೆ. ಶ್ರೀ ರಾಮಾನುಜಾಚಾರ್ಯರಿಗೆ ಅನೇಕ ಮಂದಿ ಶಿಷ್ಯಂದಿರಿದ್ದರು. ಒಂದು ಬಾರಿ ಅವರ ಒಬ್ಬ ಬಡವನಾದ ಶಿಷ್ಯನೊಬ್ಬನ ಮನೆಯ ಬಳಿ ರಾಮಾನುಜಾಚಾರ್ಯರು ಹೋಗುತ್ತಾರೆ. ಆಗ ಬಾಗಿಲು ಮುಚ್ಚಿರುತ್ತದೆ, ಆದರೆ ಬೀಗ ಹಾಕಿರಲಿಲ್ಲ. ಈಗ ಅವರು ಯೋಚಿಸಿದರು, ನಾನು ಬಂದಿದ್ದೇನೆ, ನನ್ನ ಶಿಷ್ಯನಿದ್ದರೆ ಆಚೆ ಬಂದು ನನ್ನನ್ನು ಆಹ್ವಾನಿಸುತ್ತಿದ್ದ, ಸ್ವೀಕರಿಸುತ್ತಿದ್ದ. ನನ್ನ ಶಿಷ್ಯನಿಲ್ಲದಿದ್ದರೂ ಅವನ ಹೆಂಡತಿಯಾದರೂ ಇರಲೇಬೇಕು. ಆದರೆ ಏಕೆ ಹೆಂಡತಿಯು ನನ್ನನ್ನು ಆಹ್ವಾನಿಸುತ್ತಿಲ್ಲ? ಈ ರೀತಿಯಲ್ಲಿ ಯೋಚಿಸುತ್ತಾರೆ ರಾಮಾನುಜರು. ಶಿಷ್ಯನು ಎಷ್ಟು ಬಡವನೆಂದರೆ, ಗುರುಗಳು ಮನೆಯ ಬಳಿ ಬಂದ ಸಮಯದಲ್ಲಿ ಅವನ ಹೆಂಡತಿಯ ಮೈ ಮೇಲೆ ಒಂದು ಸರಿಯಾದ ವಸ್ತ್ರ ಕೂಡ ಇರಲಿಲ್ಲ. ಆದ್ದರಿಂದ ಗುರುಗಳು ಬಂದಾಗ ಅವರ ಶಿಷ್ಯನ ಹೆಂಡತಿ ಒಳಗೇನೆ ಇರುತ್ತಾಳೆ, ಆಚೆ ಬರುವುದಿಲ್ಲ. ರಾಮಾನುಜಾಚಾರ್ಯರಿಗೆ ಗುರುಗಳಿಗೆ ಈ ವಿಷಯವು ತಿಳಿಯುತ್ತದೆ. ಆಗ ಅವರ ವಸ್ತ್ರವನ್ನು ಕೊಡುತ್ತಾರೆ ಶಿಷ್ಯನ ಹೆಂಡತಿಗೆ. ಆಗ ತಕ್ಷಣವೇ ಶಿಷ್ಯನ ಹೆಂಡತಿ ಆ ಬಟ್ಟೆಯನ್ನು ಹಾಕಿಕೊಂಡು ಆಚೆ ಬಂದು ರಾಮಾನುಜಾಚಾರ್ಯರಿಗೆ ನಮಸ್ಕರಿಸಿ ಅವರನ್ನು ಹಾಗೂ ಅವರೊಡನೆ ಬಂದ ಭಕ್ತರನ್ನು ಆಹ್ವಾನಿಸುತ್ತಾಳೆ, ಮನೆಯೊಳಗೆ ಕೂರಿಸುತ್ತಾಳೆ. ಈ ಶಿಷ್ಯನ ಹೆಂಡತಿಯು ಎಷ್ಟು ಪತಿವ್ರತೆ ಅಂದರೆ, ಒಬ್ಬನು ಕಿರಾಣಿ ಅಂಗಡಿಯವನು, ಧನಧಾನ್ಯಗಳ ಅಂಗಡಿಯವನು, ಯಾವಾಗಲೂ ಇವಳನ್ನು ಅನುಭವಿಸಲು ಪ್ರಯತ್ನಿಸುತ್ತಲೇ ಇದ್ದನು. ಅವಳ ಬಡತನವನ್ನು ಉಪಯೋಗಿಸಿಕೊಂಡು ಅವನ ಕಾಮಸುಖವನ್ನು ತೀರಿಸಲು ಕೇಳುತ್ತಲೇ ಇದ್ದನು ಅವಳನ್ನು. ಆದರೆ ಅಷ್ಟು ಬಡತನದಲ್ಲಿದ್ದರೂ, ಮೈ ಮೇಲೆ ಸರಿಯಾದ ವಸ್ತ್ರವಿಲ್ಲದಿದ್ದರೂ ಎಂದಿಗೂ ಒಪ್ಪುತ್ತಿರಲಿಲ್ಲ ರಾಮಾನುಜರ ಶಿಷ್ಯನ ಹೆಂಡತಿ. ಇದು ಪತಿವ್ರತೆ ಅಂದರೆ. ಈಗ ರಾಮಾನುಜಾಚಾರ್ಯರು ಗುರುಗಳು ಬಂದಾಗ ಗುರುಗಳಿಗೆ ಚೆನ್ನಾಗಿ ಸೇವೆ ಮಾಡಬೇಕೆಂಬ ಒಂದೇ ಕಾರಣದಿಂದ ಆ ಕಿರಾಣಿ ಅಂಗಡಿಯವನ ಬಳಿ ಹೋಗಿ ಅವಳು ಹೇಳುತ್ತಾಳೆ, ನೋಡು ಈ ರಾತ್ರಿ ನಾನು ನಿನ್ನ ಕಾಮಸುಖವನ್ನು ತೀರಿಸುತ್ತೇನೆ, ಪೂರೈಸುತ್ತೇನೆ, ನನಗೆ ಆಹಾರ ಪದಾರ್ಥಗಳನ್ನು ದಯವಿಟ್ಟು ಕೊಡು. ಆಗ ಇಷ್ಟು ದಿನಗಳು ಪ್ರಯತ್ನಿಸುತ್ತಿದ್ದ ಅಂಗಡಿಯವನು ತುಂಬ ಸಂತೋಷದಿಂದ ಒಪ್ಪಿಕೊಂಡು ನಿನಗೆ ಏನು ಬೇಕಾದರೂ ಕೊಡುತ್ತೇನೆ ಎಂದು ಹೇಳಿ ಅಕ್ಕಿ, ಧಾನ್ಯ, ತುಪ್ಪ ಈ ರೀತಿಯಲ್ಲಿ ಅನೇಕ ಪದಾರ್ಥಗಳನ್ನು ಕೊಟ್ಟನು. ಆಗ ಅವಳು ಆ ಪದಾರ್ಥಗಳನ್ನೆಲ್ಲ ತಂದು ರಾಮಾನುಜಾಚಾರ್ಯರಿಗೂ ಹಾಗೂ ಇತರ ಭಕ್ತರಿಗೆ ರುಚಿ ರುಚಿಯಾದ ಪ್ರಸಾದವನ್ನು ಮಾಡಿಕೊಟ್ಟಳು. ಆಗ ಗುರುಗಳಿಗೆ ರಾಮಾನುಜಾಚಾರ್ಯರಿಗೆ ತುಂಬ ಸಂತೋಷವಾಗಿ ಅವಳ ಸೇವೆಯನ್ನು ಸ್ವೀಕರಿಸಿ ಮನೆಯನ್ನು ಬಿಟ್ಟರು. ಗಂಡನು ಆ ಸಮಯದಲ್ಲಿ ಅಲ್ಲಿಗೆ ಬಂದಿರುತ್ತಾನೆ, ರಾಮಾನುಜಾಚಾರ್ಯರ ಶಿಷ್ಯನು ಮನೆಗೆ ಬಂದಿರುತ್ತಾನೆ. ಗುರುಗಳು ಹೋದ ನಂತರ ಆ ಗಂಡನು ಕೇಳುತ್ತಾನೆ, ಹೇಗೆ ನೀನು ಇಷ್ಟೊಂದು ಪದಾರ್ಥಗಳನ್ನು ತಂದು ಗುರುಗಳಿಗೆ ಚೆನ್ನಾಗಿ ಸೇವೆ ಮಾಡಿದೆ? ಆಗ ಹೆಂಡತಿಯು ನಡೆದಿದ್ದನ್ನೆಲ್ಲ ಹೇಳುತ್ತಾಳೆ. ಆಗ ರಾಮಾನುಜಾಚಾರ್ಯರ ಶಿಷ್ಯನು ಹೇಳುತ್ತಾನೆ, ನೀನು ಗುರುಗಳಿಗಾಗಿ ತುಂಬ ಚೆನ್ನಾಗಿ ಸೇವೆ ಮಾಡಿದ್ದೀಯ, ಒಳ್ಳೆ ಕೆಲಸವನ್ನು ಮಾಡಿದ್ದೀಯ, ನೀನು ಈ ಪ್ರಸಾದವನ್ನು ತೆಗೆದುಕೊಂಡು ಹೋಗಿ ಅವನ ಕಾಮಸುಖವನ್ನು ತೀರಿಸಿ ಬಾ ಎಂದು ಅಪ್ಪಣೆಯನ್ನು ಕೊಡುತ್ತಾನೆ. ಆಗ ತುಂಬ ದುಃಖ ಪಡುತ್ತಾ ಅವಳು ಕೊಟ್ಟ ಮಾತನ್ನು ನಿಲ್ಲಿಸಿಕೊಳ್ಳಲು ಅವಳು ಅವನ ಆಸೆಯನ್ನು ಪೂರೈಸಲು ಆ ಅಂಗಡಿಯವನ ಬಳಿ ಹೋಗುತ್ತಾಳೆ. ಇಷ್ಟು ದಿನ ನೀನು ನನ್ನನ್ನು ಒಪ್ಪದೇ ಇದ್ದವಳು ಹೇಗೆ ಇಂದು ಮಾತ್ರ ನೀನು ನನ್ನನ್ನು ಒಪ್ಪಿದೆ ಎಂದು ಕೇಳುತ್ತಾನೆ ಅಂಗಡಿಯವನು. ಆಗ ನಡೆದಿದ್ದನ್ನು ವಿವರಿಸುತ್ತಾಳೆ, ಗುರುಗಳಿಗಾಗಿ, ಶ್ರೀ ರಾಮಾನುಜಾಚಾರ್ಯರಿಗಾಗಿ ನಾನು ಏನಾದರೂ ಮಾಡುತ್ತೇನೆ ಎಂದು ಹೇಳುತ್ತಾಳೆ. ಆಗ ಇದನ್ನು ಕೇಳಿದ ಅಂಗಡಿಯವನು, ನನ್ನನ್ನು ನೀನು ದಯವಿಟ್ಟು ಕ್ಷಮಿಸು, ನೀನು ನನಗೆ ತಾಯಿಯ ಸಮಾನ, ತಾಯಿಯೇ ನನ್ನನ್ನು ದಯವಿಟ್ಟು ಕ್ಷಮಿಸು, ನೀನು ದಯವಿಟ್ಟು ನನ್ನ ಪಾಪದ ಪ್ರಾಯಶ್ಚಿತ್ತವಾಗಿ ನನ್ನ ಅಂಗಡಿಯಲ್ಲಿರುವ ಎಲ್ಲ ಪದಾರ್ಥಗಳನ್ನು ಸ್ವೀಕರಿಸು ಎಂದು ಕಾಲಿಗೆ ಬಿದ್ದು ಬೇಡಿಕೊಳ್ಳುತ್ತಾನೆ ಆ ಅಂಗಡಿಯವನು. ನೋಡಿ, ಇದು ರಾಮಾನುಜಾಚಾರ್ಯರ ಗುರುಗಳ ರಕ್ಷಣೆ, ಅನುಗ್ರಹ ಹಾಗೂ ಕರುಣೆ. ಈ ರೀತಿಯಲ್ಲಿ ಅನೇಕ ಮಂದಿ ಗುರುಗಳಿಗಾಗಿ, ಕೃಷ್ಣನಿಗಾಗಿ ಏನನ್ನಾದರೂ ಮಾಡಲು ಸಿದ್ಧರಾಗಿರುತ್ತಾರೆ. ಹಿಂದಿನ ಉಪನ್ಯಾಸಗಳಲ್ಲಿ ನಾನು ಹೇಳಿದಂತೆ ಪ್ರಪಂಚಕ್ಕೆ ವಿರುದ್ಧವಾಗಿ ಕಾಣಿಸಿಕೊಳ್ಳುವಂತಹ ಕೆಲಸಗಳನ್ನು ಭಗವಂತನ ಭಕ್ತರು ಕೆಲವೊಮ್ಮೆ ಮಾಡುತ್ತಾರೆ, ಆದರೆ ಅದು ಪ್ರಶಂಸನೀಯಕರವಾದವುಗಳು. ಪ್ರಹ್ಲಾದನು ತಂದೆಯನ್ನು ಕೊಂದವನಿಗೆ ಮಾಲೆಯನ್ನು ಹಾಕಿದನು, ಅಧರ್ಮವಾಗಿ ಅರ್ಜುನನು ಕರ್ಣನನ್ನು ಸಾಯಿಸಿದನು, ಗಂಡಂದಿರನ್ನು ಬಿಟ್ಟು ಬಂದರು ಗೋಪಿ ಸ್ತ್ರೀಯರು, ಆದರೆ ಅವರೆಲ್ಲರೂ ಕೃಷ್ಣನಿಗಾಗಿ ಮಾಡಿದ ಕಾರಣದಿಂದ ಪರಮ ಪವಿತ್ರರಾದರು, ಪರಮ ಭಕ್ತರೆಂದು ಎನಿಸಿಕೊಂಡರು. ಇದೇ ರೀತಿಯಲ್ಲಿ ಇಲ್ಲಿ ಒಬ್ಬಳು ಭಕ್ತಳು ತನ್ನ ಪತಿವ್ರತೆಯನ್ನೇ ನಾಶ ಮಾಡಿಕೊಳ್ಳಲು ಕೂಡ ಸಿದ್ಧಳಾದಳು ಗುರುಗಳಿಗಾಗಿ. ಆದರೆ ಈ ಕಾರ್ಯವು ಪೂಜಾರ್ಹವಾದದ್ದು, ಏಕೆಂದರೆ ಗುರುಗಳಿಗಾಗಿ ಮಾಡಿದ ಕಾರ್ಯವೂ ಇದು. ಆದ್ದರಿಂದ ಈ ಕೃಷ್ಣ ಭಕ್ತಿಯು ಎಲ್ಲ ಭೌತಿಕ ಚಟುವಟಿಕೆಗಳನ್ನು ಮೀರಿದ್ದು, ಆಧ್ಯಾತ್ಮಿಕ ನೆಲೆಯಲ್ಲಿರುವಂತಹದು. ಕೃಷ್ಣನಿಗಾಗಿ ಗುರುಗಳಿಗಾಗಿ ಮಾಡುವ ಕಾರ್ಯಗಳು ಎಂದಿಗೂ ನಮ್ಮನ್ನು ಅವರ ಬಳಿ ತುಂಬಾ ಹತ್ತಿರವೇ ಮಾಡುತ್ತದೆ. ಈ ರೀತಿಯಲ್ಲಿ ಹಿಂದಿನ ಕಾಲದಲ್ಲಿ ಶ್ರೀಯಂದಿರು ತುಂಬಾ ಪವಿತ್ರರಾಗಿದ್ದರು. ಮತ್ತೊಂದು ಕೂಡ ಶ್ರೀಲ ಪ್ರಭುಪಾದರು ವಿವರಿಸುತ್ತಾರೆ. ಅವರ ಒಂದು 20-30 ವಯಸ್ಸಿನಲ್ಲಿ ಅವರು ಹಾಗೂ ಅವರ ಸ್ನೇಹಿತರು ಒಂದು ಕೊಠಡಿಯಲ್ಲಿ ಕುಳಿತುಕೊಂಡು ಮಾತನಾಡುತ್ತಿರಬೇಕಾದರೆ, ಒಂದು 60 ಅಡಿಗಳ ದೂರದಲ್ಲಿ ಕೆಲಸದಮ್ಮ, ಅಂದರೆ ಮನೆ ಕಸ ಗುಡಿಸುವ ಹೆಂಗಸು, ಒಂದು 60 ಅಡಿಗಳ ದೂರದಲ್ಲಿ ನಿಂತಿರುತ್ತಾಳೆ. ಇವರು ಆ ಜಾಗದಿಂದ ಎದ್ದು ಹೋದರೆ ಕೆಲಸದಮ್ಮ ಬಂದು ಒಳಗೆ ಬಂದು ಗುಡಿಸುತ್ತಾಳೆ. ಹಿಂದಿನ ಕಾಲದ ಮನೆಗಳನ್ನು ನೋಡಿ ನಮಗೆ ತುಂಬ ಆಶ್ಚರ್ಯವಾಗಬಹುದು. ಹಿಂದಿನ ಕಾಲದಲ್ಲಿ ಮನೆಗಳು ತುಂಬ ದೊಡ್ಡದಾಗಿರುತ್ತವೆ. ಆದ್ದರಿಂದಲೇ 60 ಅಡಿಗಳ ದೂರದಲ್ಲಿದ್ದಳು ಕೆಲಸದಮ್ಮ ಎಂದು ಶ್ರೀಲ ಪ್ರಭುಪಾದರು ಹೇಳುತ್ತಿದ್ದಾರೆ. ಒಂದು ಇಡೀ ಮನೆಯೇ 20-30 ಅಡಿಗಳಲ್ಲಿ ಇರುತ್ತವೆ ಈ ಬೆಂಗಳೂರಿನಲ್ಲಿ. ಆದರೆ ಹಿಂದಿನ ಕಾಲದಲ್ಲಿ ಮನೆಗಳು ತುಂಬ ದೊಡ್ಡದಾಗಿಯೇ ಇದ್ದವು. ಆದ್ದರಿಂದಲೇ ಶ್ರೀಲ ಪ್ರಭುಪಾದರು ಆ ಕೆಲಸದಮ್ಮ 60 ಅಡಿಗಳ ದೂರದಲ್ಲಿಯೇ ನಿಂತು ಅವರು ಹೋಗುವವರೆಗೂ ಕಾಯುತ್ತಿದ್ದಳು ಎಂದು ಹೇಳುತ್ತಿದ್ದಾರೆ. ನೋಡಿ, ಈ ರೀತಿಯಲ್ಲಿ ಹಿಂದಿನ ಕಾಲದಲ್ಲಿ ಹೆಂಗಸರು ಇದ್ದರು. ಆದರೆ ಈ ಕಲಿಯುಗದ ಸ್ತ್ರೀಯರನ್ನು ಕೇಳುವುದೇ ಬೇಡ, ಈಗಿನ ಕಾಲದ ಸ್ತ್ರೀಯರನ್ನು ಕೇಳುವುದೇ ಬೇಡ. ಕೆಲವು ಮಿಲಿಮೀಟರ್ಗಳ ಗ್ಯಾಪಿನಲ್ಲಿ ಗಂಡಸರೊಡನೆ ಮಿಕ್ಸ್ ಆಗುತ್ತಾರೆ, ಗ್ಯಾಪೇ ಇರುವುದಿಲ್ಲ. ಕಾಲೇಜ್ಗಳಲ್ಲಿ ಕೇಳುವುದೇ ಬೇಡ, ಎಲ್ಲರೂ ಫ್ರೆಂಡ್ಸ್ಗಳೇ. 20-30 ಬಾಯ್ ಫ್ರೆಂಡ್ಸ್ಗಳು ಇರುತ್ತಾರೆ. ಆದರೆ ಇದು ತುಂಬ ತಪ್ಪು. ಏಕೆಂದರೆ ಶಾಸ್ತ್ರಗಳು ಏನು ಹೇಳುತ್ತದೆ ಅಂದರೆ, ಒಬ್ಬಳು ಸ್ತ್ರೀಯು ಬೆಂಕಿ ಇದ್ದಂತೆ, ಒಬ್ಬ ಹುಡುಗನು ಗಂಡಸು ಬೆಣ್ಣೆ ಇದ್ದಂತೆ. ಬೆಣ್ಣೆ ಬೆಂಕಿಯ ಹತ್ತಿರ ಬಂದರೆ ಸಾಕು, ಕರಗಿ ಹೋಗುತ್ತದೆ. ಇದೇ ರೀತಿಯಲ್ಲಿ ಒಬ್ಬ ಹುಡುಗನು ಹೆಣ್ಣಿನ ಸಮೀಪದಲ್ಲಿ ಬಂದರೆ ಕರಗಿ ಹೋಗುತ್ತಾನೆ, ಅಧರ್ಮವಾದ ಸಂಬಂಧಗಳು ಏರ್ಪಡುತ್ತವೆ. ಕೆಲವೇ ಕೆಲವು ನಿದರ್ಶನಗಳಲ್ಲಿ ಮದುವೆ ಎಂಬುದು ಉಂಟಾಗುತ್ತದೆ, ಅದು ಕೂಡ ಕಾಮಸುಖದ ಆಧಾರದ ಮೇಲೆ, ಬೇರೆ ಯಾವುದರ ಮೇಲೇನೂ ಅಲ್ಲ. ಮದುವೆಯಾದ ಮೇಲೆ ಏಕಪ್ಪ ನನಗೆ ಇವನು ಸಿಕ್ಕಿದನೋ ಎಂದು ಹೆಣ್ಣು ಯೋಚಿಸುತ್ತಾಳೆ, ಗಂಡನೋ ಏಕೆ ಈ ಹೆಣ್ಣು ನನಗೆ ಸಿಕ್ಕಿದಳು ಎಂದು ಯೋಚಿಸುತ್ತಾನೆ. ಇದೇ ಕಲಿಯುಗ. ದಾಂಪತ್ಯ ರತಿರೇವಹಿ, ಈ ಕಲಿಯುಗದಲ್ಲಿ ಇವುಗಳೆಲ್ಲದರ ದುರುಸ್ಥಿತಿಗಳಿಂದ ಪಾರಾಗಬೇಕೆಂದರೆ ಒಂದೇ ಒಂದು ಮಾರ್ಗ ಉಂಟು, ಬೇರೆ ಯಾವ ಮಾರ್ಗಗಳು ಇಲ್ಲ. ಹರೇ ಕೃಷ್ಣ ಮಹಾಮಂತ್ರ, ಹರೇರ್ನಾಮ ಹರೇರ್ನಾಮ ಹರೇರ್ನಾಮೈವ ಕೇವಲಂ ಕಲೌ ನಾಸ್ತೇವ 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 ಗತಿರ್ ಅನ್ಯತ. ಇದೊಂದು ಮಾರ್ಗವನ್ನು ಬಿಟ್ಟರೆ ಮತ್ತೊಂದು ಮಾರ್ಗವೇ ಇಲ್ಲ ಈ ಕಲಿಯುಗದಲ್ಲಿ. ಆದ್ದರಿಂದ ನಾವೆಲ್ಲರೂ ಈ ಹರೇ ಕೃಷ್ಣ ಮಹಾಮಂತ್ರದ ಚರಣ ಕಮಲಗಳನ್ನು ಗಟ್ಟಿಯಾಗಿ ಹಿಡಿದುಕೊಂಡು ಇಂತಹ ಒಂದು ಭಯಂಕರವಾದ ಭೌತಿಕ ಪ್ರಪಂಚದ ಬಲೆಯಿಂದ, ಭವಮಹಾ ಸಮುದ್ರದಿಂದ ಪಾರಾಗಬೇಕು. ಈ ಮನುಷ್ಯ ಜನ್ಮದಲ್ಲಿ ಮಾತ್ರ ನಾವು ಇದನ್ನು ಮಾಡಲು ಸಾಧ್ಯ. ಹರೇ ಕೃಷ್ಣ.